ಮೊದಲನೇ ಶ್ಲೋಕ, ಧಾಟಿ ಶ್ರೀ ಜಯತೀರ್ಥವರ್ಯವಚಸಾಂ ಚೇಟಿ ಭವತ್ಸ್ವಧ್ವನಿ ಪಾಟೀರಾನಿಲ ಫುಲ್ಲ ಮಲ್ಲಿ ಸುಮನೋ ವಾಟೀಲ ಸದ್ವಾಸನಾ ಪೇಟಿ ಯುಕ್ತಿ ಮನುಷ್ಯಾಂ ಸುಮತಿರಿ ಕೋಟೀರ ಕೈಶ್ಲಾಘಿತ ಸಾ ಟೀಕಾ ನಿಜಯಾತ್ಮಿಕ ಮಮಚಿರಾತ್ ಆಟೀಕತಾಂ ಮಾನಸೇ ಅಂತ ಹೇಳಿ. ಇಲ್ಲಿ ಟೀಕಾರಾಯರ ಟೀಕೆಗಳ ಸಮುದಾಯ ಯಾವುದಿದೋ ಅದು ಒಂದು ಪ್ರವಾಹದ ರೂಪವಾಗಿರುವಂತಹದ್ದಂತ ತೋರಿಸಿಬಿಟ್ಟು ಅದು ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಚಿರಕಾಲ ನೆಲೆಸಿ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದು ಸಾ ಟೀಕಾ ನಿಶಯಾತ್ಮಿಕ, ಟೀಕೆಗಳ ನಿಶಯ ಸಮೂಹವೆನ್ನುವ ಆತ್ಮಿಕ ಅದರ ರೂಪವಾಗಿರುವಂತಹ ಈ ಪ್ರವಾಹ ಯಾವುದಿದೋ ಅದು ಮಮ ನನ್ನ ಮಾನಸೇ ಮನಸ್ಸಿನಲ್ಲಿ ಚಿರಕಾಲವು ಆಟೀಕತಾಂ ನೆಲೆಸಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಅವ್ರ ಪ್ರವಾಹ ಆ ವಾಕ್ ಪ್ರವಾಹ ಎಂಥದ್ದು ಅನ್ನೋದನ್ನು ಇಲ್ಲಿ ನಮ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಧಾಟಿ ಅಂತ ಹೇಳಿ, ಧಾಟಿ ಅಂದ್ರೆ ಪ್ರವಾಹ. ಏನು ಧಾಟಿ? ಶ್ರೀ ಜಯತೀರ್ಥ ವರ್ಯವಚಸಾಂ ಧಾಟಿ, ಶ್ರೀ ಜಯತೀರ್ಥ ರಾಟಿಕರಾಯರ ವಾಕ್ ಪ್ರವಾಹ ವಚಸಾಂ ಧಾಟಿ. ವಾಕ್ ಪ್ರವಾಹ ಯಾವುದಿದೋ ಅದು ಅವರ ವಾಕ್ ತರಂಗ ಗಂಗೆಯನ್ನು ಮೀರಿ ನಿಂತಿದೆ ಅಂತ ಹೇಳಿ. ಚೇಟಿ ಭವತ್ ಸ್ವಧ್ವನಿ ಅಂತ, ಸ್ವರ್ ಅಂದ್ರೆ ಸ್ವರ್ಗಲೋಕ, ಧ್ವನಿ ಅಂದ್ರೆ ನದಿ, ನದಿ ಪ್ರವಾಹ. ಭವತ್ ಸ್ವಧ್ವನಿ ಚೇಟಿ ಭವತ್ ಸ್ವಧ್ವನಿ ಅಂತೇಳಿ, ಸ್ವಧ್ವನಿ ಸ್ವರ್ಗಂಗಾ ಸ್ವರ್ಗಲೋಕದಿಂದ ಇಳಿದು ಬಂದಂತಹ ಗಂಗಾದೇವಿಯ ಪ್ರವಾಹ ಯಾವುದಿದೋ ಅದನ್ನು ಕೂಡ ಚೇಟಿ ಭವತ್. ಚೇಟಿ ಭವತ್ ಅಂದ್ರೆ ಚೇಟ ಅಂದ್ರೆ ದಾಸ, ಚೇಟಿ ಅಂದ್ರೆ ದಾಸಿ, ಚೇಟಿ ಭವತ್ ಅಂತ ಹೇಳಿದ್ರೆ ದಾಸೀಭೂತ ಅನ್ನುವ ಅರ್ಥ. ಅಂದ್ರೆ ದಾಸಿಯನ್ನು ಮಾಡಿರುವಂತಹ, ಅಂದ್ರೆ ಇವರ ವಾಕ್ ಪ್ರವಾಹ ಗಂಗೆಯನ್ನು ದಾಸಿಯಾಗಿ ಮಾಡಿಕೊಂಡಿದೆ ಅಂತ ಹೇಳಿ. ಈ ಸಂಸ್ಕೃತದಲ್ಲಿ ಈ ದಾಸಿಯನ್ನು ಮಾಡುವುದು ಅಂತ ಹೇಳಿದ್ರೆ ಪರಿಚರ್ಯ ಮಾಡುವುದು, ಸೇವೆ ಮಾಡುವುದು ಅಂತ ಒಂದು ಅರ್ಥ ಸಂಸ್ಕೃತದಲ್ಲಿ. ಇದಕ್ಕೆ ಒಂದು ಲಿಟ್ರಲ್ ಮೀನಿಂಗ್, ಇನ್ನೊಂದು ಫಿಗರ್ಟಿವ್ ಮೀನಿಂಗ್ ಅಂತ ಹೇಳಿ. ಇದಕ್ಕೆ ಲಿಟ್ರಲ್ ಮೀನಿಂಗ್ ತಗೊಂಡುವ ಸಂದರ್ಭಗಳು ಇರುತ್ತೆ. ಉದಾಹರಣೆಗೆ, ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜನಿಯಾಂ ಶ್ರೀರಂಗ ಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವನಿತಾಂ ಅಂತ ಹೇಳಿದಾಗ, ದಾಸೀಭೂತ ಸಮಸ್ತ ದೇವನಿತಾಂ, ಲಕ್ಷ್ಮೀ ದೇವಿಗೆ ಎಲ್ಲ ದೇವತಾ ಸ್ತ್ರೀಗಳು ದಾಸಿಗಳಂತೆ ಪರಿಚರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ದಾಸಿಗಳಂತೆ ಪರಿಚರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಟೀಕೆಗೆ, ಆ ಟೀಕಾರಾಯರ ಟೀಕಾ ಪ್ರವಾಹಕ್ಕೆ ಗಂಗಾ ಪ್ರವಾಹ ದಾಸಿಯಂತೆ ಇದೆ ಅಂತ ಹೇಳಿದ್ರೆ ಆಧಿಕ್ಯತೆಯನ್ನು ತಿಳಿಸುವಂತಹದ್ದು. ಅಂದ್ರೆ ಒಂದು, ಇವರು ಟೀಕಾಚಾರ್ಯರ ಆಧಿಕ್ಯ ಅವರ ನ್ಯೂನತ. ಆ ಸ್ವರ್ಗಂಗಾ ಪ್ರವಾಹ ಚೇಟಿ ಭವತ್ತು ದಾಸೀಭೂತವಾಗಿದೆ ಅಂದ್ರೆ ಅದರ ನ್ಯೂನತೆ ಕಮ್ಮಿ, ಹೆಚ್ಚು ಕಮ್ಮಿಗಳಂದ್ರೆ ಇಟ್ಸ್ ನಥಿಂಗ್ ಕಂಪೇರ್ಡ್ ಟು ಟೀಕಾರಾಯರ ವಾಕ್ ಪ್ರವಾಹಕ್ಕೆ ಹೋಲಿಸಿದರೆ ಗಂಗಾ ಪ್ರವಾಹ ಬಹಳ ಕಡಿಮೆ ಅಂತ ಹೇಳಿ ಅದನ್ನು ಆ ವಿಧವಾಗಿ ಆ ತರತಮ ಭೇದವನ್ನು ತೋರಿಸುವಂತಹದ್ದು ಆ ಟೀಕಾರಾಯರ ವಾಕ್ ಪ್ರವಾಹ. ಅಂತಹ ಒಂದು ಮಹಾ ಗಂಭೀರವಾದ ಪ್ರವಾಹ ಆಗಿದೆ ಅಂತ ಹೇಳಿ. ಏನ್ರಿ ಇದು, ಈಸ್ ಇಟ್ ಪ್ರಾಪರ್ ಕಂಪ್ಯಾರಿಸನ್? ಗಂಗಾ ಪ್ರವಾಹ ನಮ್ಗೆ ಬಹಳ ಗೊತ್ತು, ಅದು ಬಹಳ ಪವರ್ಫುಲ್ ಆಗಿರುವಂತಹದ್ದು. ಟೀಕಾರಾಯರ ಮೇಲೆ ನಮ್ಗೆ ಭಕ್ತಿ ಇರಬಹುದು, ಆದ್ರೆ ಅವರ ಪ್ರವಾಹ ವಾಕ್ ಪ್ರವಾಹ ಗಂಗಾ ಪ್ರವಾಹಕ್ಕೆ ಮೀರಿ ನಿಂತಿದೆ ಅಂತ ಹೇಳುವುದು ಎಷ್ಟು ಸಮಂಜಸ ಅಂತ ಹೇಳಿ ಕೆಲವು ಜನಕ್ಕೆ ಸಂಶಯ ಬರಬಹುದು. ಅದನ್ನು ಸ್ವಲ್ಪ ನೋಡೋಣ, ವಿಸ್ತಾರ ಮಾಡೋಣ ಏನು ಅಂತ ಹೇಳಿ. ಈ ಟೀಕೆಗಳ ಗಾಂಭೀರ್ಯ ಎಂತಹದ್ದು, ಅವರ ವಾಕ್ ಪ್ರವಾಹ ಗಂಗಾ ಪ್ರವಾಹ ಮೀರಿಸುವುದು ಅನ್ನುವುದಕ್ಕೆ ಹಾಗೆ ನಾವು ಒಪ್ಪಬಹುದು, ಎಲ್ಲ ರೀತಿಯಲ್ಲಿ ಮೀರಿಸುತ್ತ ಅಂತ ಹೇಳಿ ನಮಗೆ ಸಂದೇಹ ಬರುತ್ತೆ. ನೋಡೋಣ. ಗಂಗಾ ಪ್ರವಾಹ ತಡೆಯಲು ಸಾಧ್ಯವಿಲ್ಲದಿರುವಿಕೆ, ಈ ಕ್ವಾಲಿಟಿ ನೋಡಿದ್ರೆ ಗಂಗಾ ಪ್ರವಾಹ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಗಂಗಾ ಪ್ರವಾಹ ಹರಿತಾ ಬಂದ್ರೆ ಅದನ್ನು ತಡೆಯುವುದು ಬಹಳ ಕಷ್ಟ, ತಡೆಯಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಗಂಗಾ ಪ್ರವಾಹ ಕೂಡ ಒಂದು ಪರ್ವತ ಬಂದ್ರೆ ತಡೆಯಲಿಕ್ಕೆ ಸಾಧ್ಯವಾಗಬಹುದು. ಆದರೆ ಟೀಕಾರಾಯರ ವಾಕ್ ಪ್ರವಾಹ ಪ್ರತಿವಾದಿಗಳ ವಾದಗಳನ್ನು ಮುಳುಗಿಸಿ ಮುಂದೋಡುತ್ತೆ, ಅದು ತಡೆಯಲಿಕ್ಕಾಗುವುದು, ಅದಕ್ಕೆ ತಡೆಯಲು ಸಾಧ್ಯವಿಲ್ಲದಿರುವಿಕೆ. ಆ ಕಾರಣದಿಂದ ಅವರ ಪ್ರವಾಹ, ಟೀಕಾರಾಯರ ವಾಕ್ ಪ್ರವಾಹ ಯಾವುದು, ಪ್ರತಿವಾದಿಗಳ ಯಾವ ವಾದವೂ ಕೂಡ ಅವರ ವಾದವನ್ನು ತಡೆಯಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಆದ ಕಾರಣದಿಂದ ಇದು ನಿಜವಾಗಿಯೇ ಅದು ಅಪ್ರತಿಬದ್ಧ ಅಂತ ನಾವು ಯಾವ ಶಬ್ದವನ್ನು ಪ್ರಯೋಗ ಮಾಡಿದ್ರು, ಆ ವಿಧವಾಗಿ ತಡೆಯಲಿಕ್ಕೆ ಸಾಧ್ಯವಿಲ್ಲದಿರುವಿಕೆ ಅಂತಹ ಗುಣದಲ್ಲಿ ಗಂಗಾ ಪ್ರವಾಹವನ್ನು ಮೀರಿ ನಿಂತಿದೆ ಟೀಕಾರಾಯರ ವಾಕ್ ಪ್ರವಾಹ. ಯಾಕಂದ್ರೆ ಯಾವ ಪ್ರತಿವಾದಿ ಅವರ ವಾದನಲ್ಲಿ ದೋಷವನ್ನು ತೋರಿಸಲಿಕ್ಕೆ ಸಾಧ್ಯವಾಗಲಿಲ್ಲ, ಯಾರು ಅವರ ವಾದ ಪ್ರವಾಹವನ್ನು ತಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಕಾರಣದಿಂದ ತಡೆಯಲು ಸಾಧ್ಯವಿಲ್ಲದಿರುವಿಕೆಯಲ್ಲಿ ಅವರ ವಾಕ್ ಪ್ರವಾಹ ಗಂಗಾ ಪ್ರವಾಹವನ್ನು ಮೀರಿ ನಿಂತಿದೆ. ಅಷ್ಟೇ ಅಲ್ಲದೆ ಇನ್ನೊಂದು, ಗಂಗಾ ಪ್ರವಾಹ ತನ್ನ ದಾರಿಯಲ್ಲಿ ಬಂದ ವಸ್ತುಗಳನ್ನೆಲ್ಲ ಮುಳುಗಿಸಿ ಮುಂದೋಡುತ್ತೆ. ಅದೇ ವಿಧವಾಗಿ ಟೀಕಾರಾಯರ ವಾಕ್ ಪ್ರವಾಹ ಯಾವ್ದಾರು ವಾದಗಳಿಗೆ ಪ್ರತಿವಾದಿಗಳು ಪ್ರತಿಪಕ್ಷಗಳು ಬಂದರೆ ಅವೆಲ್ಲವನ್ನು ಮುಳುಗಿಸಿ ಮುಂದೋಡುತ್ತೆ. ಅಂತೆ ಪ್ರತಿವಾದಿಗಳ ವಾದಗಳನ್ನು ಮುಳುಗಿಸಿ ಮುಂದೋಡುವುದರಲ್ಲಿ ಗಂಗಾ ಪ್ರವಾಹವನ್ನು ಮೀರಿ ನಿಂತಿದೆ. ಅದು ಕೆಲವು ವಸ್ತುಗಳನ್ನು ಮುಳುಗಿಸಬಹುದು, ಆಗ ಕೆಲವು ವಸ್ತುಗಳನ್ನು ಮುಳುಗಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರೆ ಟೀಕಾರ ವಾಕ್ ಪ್ರವಾಹ ಎಲ್ಲ ಪ್ರತಿಪಕ್ಷದವರನ್ನು ಮುಳುಗಿಸಿ ವಾದಗಳನ್ನು ಮುಳುಗಿಸಿತು ಅಂತೇಳಿ. ಮತ್ತೆ ಗಂಗಾ ಅದು ಭಗವಂತನ ಹೆಬ್ಬೆರಳಿಂದ ಬಂದು ಪಾಪಮೋಚನಕ ಶಕ್ತಿ ಇರುವಂತಹದ್ದು, ಪವಿತ್ರವಾದದ್ದು ಗಂಗಾ. ಅಂತಹ ಶಕ್ತಿ ಟೀಕಾರಾಯನ ಮಾತುಗಳಲ್ಲಿ ಪಾಪಮೋಚಕ ಶಕ್ತಿ ಅಂದ್ರೆ ನಿಜವಾಗಿದೆ. ಯಾಕಂದ್ರೆ ಭಗವಂತನ ಗುಣಗಾನಗಳನ್ನು ಮಾಡುವಂತಹ ಈ ಟೀಕಾರಾಯರ ವಾಕ್ ಪ್ರವಾಹ ಪಾಪಮೋಚಕ ಶಕ್ತಿಯಲ್ಲಿ ಕೂಡ ಗಂಗೆಯನ್ನು ಮಿಂಚಿ ಮೀರಿ ನಿಂತಿದೆ ಅನ್ನೋದು ನಾವು ಊಹೆ ಮಾಡಬಹುದು. ಯಾಕಂದ್ರೆ ಭಗವಂತನ ಗುಣಗಾನವನ್ನು ಮಾಡುವ ಕಾರಣದಿಂದ ಅಂತಹ ಮಹತ್ತರ ಶಕ್ತಿ ಅದಕ್ಕಿದೆ ಅಂತೇಳಿ. ಅದೇ ವಿಧವಾಗಿ ಮೋಕ್ಷದಾಯಕ ಶಕ್ತಿ ಗಂಗೆಗೆ ಇರುವ ಮೋಕ್ಷದಾಯಕ ಶಕ್ತಿಗಿಂತ ಟೀಕಾರಾಯರ ಗ್ರಂಥಗಳಲ್ಲಿರುವ ಜ್ಞಾನ ಪ್ರವಾಹ ಯಾವುದಿದೆ ಅದಕ್ಕೆ ಮೋಕ್ಷದಾಯಕ ಶಕ್ತಿ ಜಾಸ್ತಿಯಾಗಿದೆ. ಅಷ್ಟೇ ಅಲ್ಲದೆ ನಿರಂತರ ಪ್ರವಾಹ, ಗಂಗಾ ಪ್ರವಾಹ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಿದ್ರೆ ಇದು ಭಕ್ತಿಯ ಪ್ರವಾಹ. ನಾವೀಗ ಭಕ್ತಿಯ ಪ್ರವಾಹವನ್ನು ನೋಡಿದ್ದೀವಿ. ಇಂತಹ ಭಕ್ತಿ ಪ್ರವಾಹ ಈ ಟೀಕಾರಾಯರ ಮಾತುಗಳಲ್ಲಿ ಕೂಡ ತುಂಬಿ ತುಳುಕತ್ತೆ. ಆ ಕಾರಣದಿಂದ ಗಂಗಾಯಲ್ಲಿರುವ ಪ್ರವಾಹಕ್ಕಿಂತ ಟೀಕಾರಾಯರ ಟೀಕೆಗಳಲ್ಲಿರುವ ಭಕ್ತಿಯ ಪ್ರವಾಹ ಬಹಳ ದೊಡ್ಡ ಪ್ರವಾಹ ಅನ್ನೋದು ನಾವು ಕಾಣಬಹುದು. ಮತ್ತು ಭಗವಂತನ ದರ್ಶನ ದಾಯಕತ್ವ, ದರ್ಶ ಭಗವತ್ ದರ್ಶಕವು ಭಗವಂತನ ದರ್ಶನ ಕನ್ನಡಿಯಂತೆ ಭಗವಂತನನ್ನು ತೋರಿಸಿಕೊಡುವುದರಲ್ಲಿ ಗಂಗೆಯಲ್ಲಿ ಮುಳುಗಿದರೆ ಭಗವಂತನ ಅಪರೋಕ್ಷ ಜ್ಞಾನವಾಗುವುದಕ್ಕೆ ಅವಕಾಶವಿದೆ ಅಂತ ಹೇಳಕ್ಕಾದ್ರೆ ಅದು ಅದರಿಂದ ಪಾಪಮೋಚನಾಗಿ ಅದರಿಂದ ನಾವು ಸಾಧನೆ ಮಾಡಿ ಮುಂದುವರೆದು ಆಮೇಲೆ ಇವೆಂಚುಯಲ್ ಆಗಿ ಅದು ಹೆಲ್ಪ್ ಆಗಬಹುದು. ಆದ್ರೆ ಟೀಕಾರಾಯರ ಆ ವಾಕ್ ಮಹಿಮೆ, ಆ ವಾಕ್ ಪ್ರವಾಹದಲ್ಲಿರುವಂತಹ ಶಕ್ತಿ ಭಗವಂತನ ಅಪರೋಕ್ಷ ದರ್ಶನಕ್ಕೆ ಮಾರ್ಗ ಆಗುತ್ತೆ. ಆ ಕಾರಣದಿಂದ ಅದರಲ್ಲಿ ಕೂಡ ಅದು ಗಂಗೆಯನ್ನು ಮೀರಿ ನಿಂತಿದೆ ಅಂತ ಹೇಳಿ. ಈ ವಿಧವಾಗಿ ಇಷ್ಟೇ ಅಲ್ಲ, ಅನೇಕ ವಿಷಯಗಳಲ್ಲಿ ಇನ್ನು ಅವರವರ ಊಹಕ್ಕೆ ತಕ್ಕಂತೆ ಮಾಡಬಹುದು. ಈ ವಿಧವಾಗಿ ಟೀಕಾರಾಯರ ವಾಕ್ ಪ್ರವಾಹ ಟೀಕಾ ಪ್ರವಾಹ ಗಂಗಾ ಪ್ರವಾಹವನ್ನು ಮೀರಿ ನಿಂತಿದೆ ಅಂತ ಹೇಳಿ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ ಪಾಟೀರಾನಿಲ ಫುಲ್ಲ ಮಲ್ಲಿ ಸುಮನೋ ವಾಟೀಲ ಸದ್ವಾಸನ ಅಂತೇಳಿ. ಪಾಟೀರ ಅಂದ್ರೆ ಚಂದನ, ಚಂದನ ವೃಕ್ಷ ಯಾವ್ದಿದೆ ಅದು ಚಂದನ ಪಾಟೀರ ಅಂತ ಕರೀತಾರೆ. ಆ ಚಂದನ ವೃಕ್ಷಗಳಲ್ಲಿ ಅದರ ಪಾಸಿಂಗ್ ಥ್ರೂ ದಟ್, ಆ ಚಂದನದಿಂದ ಕೂಡಿದಂತಹ ಗಾಳಿ, ಸುಗಂಧ ಸೌಗಂಧ್ಯದಿಂದ ಕೂಡಿರುವಂತಹ ಗಾಳಿ ಯಾವ್ದಿರುತ್ತೋ ಫ್ರಾಗ್ರೆಂಟ್ ಏರ್, ಆ ಗಾಳಿ ಅದರ ಜೊತೆಲಿ ಫುಲ್ಲ ಮಲ್ಲಿ ಸುಮನು ಚೆನ್ನಾಗಿ ಅರಳಿದ ಮಲ್ಲಿ ಹೂಗಳು ಅಲ್ಲಿನ ಸೌರಭ್ಯ ಸೇರಿದರೆ, ಅಂದ್ರೆ ಚಂದನದ ಸೌಗಂಧ್ಯವು ಅರಳಿದ ಮಲ್ಲಿಗೆಗಳಿಂದ ತುಂಬಿದ ತೋಟೆಯ ಗಾಳಿ ಮಿಳಿತವಾದರೆ, ಎರಡು ಸೇರಿದರೆ ಅದರ ಪರಿಮಳ ಇನ್ನೂ ಎಷ್ಟು ಹೆಚ್ಚಾಗಿರುತ್ತೆ, ಬಹಳ ಸುಂದರವಾಗಿರುತ್ತೆ. ಅಂತಹ ಆ ಪರಿಮಳ ಯಾವುದಿದೋ ಇಲ್ಲಿ ಸುಮನ ಅಂದ್ರೆ ಪುಷ್ಪಗಳು, ಫುಲ್ಲ ಅಂದ್ರೆ ವಿಕಾಸಮಾನವಾಗಿರುವಂತಹ, ಅನಿಲ ಅಂದ್ರೆ ಗಾಳಿ, ಪಾಟೀರ ಅಂದರೆ ಚಂದನ, ಚಂದನದ ಮೇಲೆ ಬರುವಂತಹ ಅನಿಲ ಗಾಳಿಯ ಅದು ಜೊತೆ ಜೊತೆಲಿ ಫುಲ್ಲ ಅರಳಿದಂತಹ ಮಲ್ಲಿ ಮಲ್ಲಿ ಹೂವುಗಳ ಸುಮನಗಳನ್ನು ಹೂವುಗಳು, ವಾಟಿ ಅಂದರೆ ತೋಟೆ ಗಾರ್ಡನ್ ಉಪವನ ಉದ್ಯಾನವನ, ಅದರಲ್ಲಿ ಲಸತ್ ಚೆನ್ನಾಗಿ ಪ್ರಕಾಶ ಅಂದ್ರೆ ಚೆನ್ನಾಗಿ ಶೋಭಾಯಮಾನ ಆಗಿರುವಂತಹ ವಾಸನ, ಆ ಸ್ಮೆಲ್ ಫ್ರಾಗ್ರೆಂಟ್ ಇಂದ ಕೂಡಿರುವಂತಹದ್ದು, ಅಂತಹ ಪರಿಮಳ ಇವರ ಗ್ರಂಥಗಳಲ್ಲಿದೆ ಅಂತೇಳಿ. ಇದು ಪರಿಮಳ ಗ್ರಂಥಗಳಲ್ಲಿ ಹೇಗಿರುತ್ತೀರಿ ಅಂತೇಳಿ, ಇದು ಪರಿಮಳ ಜ್ಞಾನದ ಪರಿಮಳ. ಅದಕ್ಕೆ ಟೀಕಾರಾಯರು ನ್ಯಾಯಸುಧೆಯನ್ನು ಬರೆದರೆ ಅದಕ್ಕೆ ವ್ಯಾಖ್ಯಾನವನ್ನು ರಾಯರು ಮಾಡಿದಾಗ ಅದಕ್ಕೆ ಪರಿಮಳ ಅಂತ ಅವರು ತಮ್ಮ ವ್ಯಾಖ್ಯಾನವನ್ನು ಹೆಸರಿಟ್ಟಿದ್ದಾರೆ. ಯಾಕಂದ್ರೆ ಹೇಗೆ ಪರಿಮಳ ಹರಡತ್ತೋ, ಅದು ಚೆನ್ನಾಗಿ ಹರಡಿ ನಮಗೆ ಆಹ್ಲಾದವನ್ನು ಕೊಡುತ್ತೆ, ಹಾಗೆ ಇವರ ಗ್ರಂಥಗಳಲ್ಲಿರುವ ಜ್ಞಾನ ಪರಿಮಳ ಅದು ಚೆನ್ನಾಗಿ ಹರಡಿ ನಮಗೆ ಆಹ್ಲಾದವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಆ ಕಾರಣದಿಂದ ಇದು ಒಳ್ಳೆ ವಾಸನೆಯಿಂದ ಕೂಡಿರುವಂತಹದ್ದು. ಆದ್ರೆ ಆ ವಾಸನೆಗಿಂತ ಈ ವಾಸನೆ ಶ್ರೇಷ್ಠವಾದ ವಾಸನೆ. ಇಂಥ ಟೀಕಾರಾಯರ ವಾಕ್ ಪ್ರವಾಹ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರ ವಾಕ್ ಟೀಕೆಗಳ ಸಮುದಾಯ ಇನ್ನೂ ಹೇಗಿದೆ ಅಂತ ಹೇಳಿದ್ರೆ ಪೇಟಿ ಯುಕ್ತಿ ಮನುಷ್ಯಾಂ ಅಂತೇಳಿ. ಸೊ ಪೇಟಿ ಯುಕ್ತಿ ಮನುಷ್ಯಾಂ, ಯುಕ್ತಿ ಅಂದ್ರೆ ಯುಕ್ತಿಗಳು ಅನ್ನುವ ಮಣಿಗಳು, ಮಣಿಗಳ ಇಂದ ಶ್ರೀಯ ಅಂದ್ರೆ ಶ್ರೀ ಅಂದ್ರೆ ಪ್ರಕಾಶ. ಸೊ ಒಂದು ಪೇಟಿ ಅಂದ್ರೆ ಪೆಟ್ಟಿಗೆ, ಒಂದು ಪೆಟ್ಟಿಗೆಯಲ್ಲಿ ಮಣಿಗಳನ್ನು ಪ್ರಕಾಶವಂತವಾದ ಮಣಿಗಳನ್ನು ಪೆಟ್ಟಿಗೆಯಲ್ಲಿ ತುಂಬಿಸಿದರೆ ಆ ಮಣಿಗಳಿಂದ ಬರುವ ಪ್ರಕಾಶ ಒಳ್ಳೆ ಬೆಳಕನ್ನು ಕೊಡುತ್ತೆ, ಬೆಳಕು ಹರಡಿಸುವತ್ತೆ. ಹಾಗೆ ಇವರ ಯುಕ್ತಿಗಳನ್ನುವ ಮಣಿಗಳು ಅವು ಪ್ರಕಾಶ, ಜ್ಞಾನದ ಪ್ರಕಾಶವನ್ನು ಕೊಡ್ತಾ ಇದೆ. ಆ ಜ್ಞಾನದ ಪ್ರಕಾಶದಿಂದ ಅದು ಚೆನ್ನಾಗಿ ನಮಗೆ ಆಹ್ಲಾದವನ್ನು ಉಂಟು ಮಾಡ್ತಾ ಇದೆ. ಸೊ ಇವರ ಒಂದು ಪೆಟ್ಟಿಗೆ ಯುಕ್ತಿಗಳನ್ನುವ ಮಣಿಗಳಿಂದ ತುಂಬಿದಂತಹ ಪೆಟ್ಟಿಗೆ ಆಗಿದೆ ಟೀಕಾರಾಯರ ವಾಕ್ಸ್ ಸಮೂಹ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇದು ಸುಮತಿ ಬಿಹಿ ಕೋಟೀರ ಕೈಹಿ ಶ್ಲಾಘಿತ ಅಂತೇಳಿ. ಸುಮತಿ ಬಿಹಿ ಮತಿ ಜ್ಞಾನ, ಸುಮತಿ ಬಿ ಒಳ್ಳೆ ಜ್ಞಾನಿಗಳು, ಸುಮತಿ ಬಿಹಿ ಒಳ್ಳೆ ಜ್ಞಾನಿಗಳಿಂದ ಅವರು ಎಂತಹ ಜ್ಞಾನಿಗಳು ಕೋಟೀರ ಕೈಹಿ ಅಂದ್ರೆ ದೇವಲೋಕ ಇಂದಲೋಕಕ್ಕೆ ಸಂಬಂಧಪಟ್ಟವರು, ದೇವಲೋಕದ ಜ್ಞಾನಿಗಳು ಅಂದ್ರೆ ದೇವಲೋಕದಲ್ಲಿರುವ ಜ್ಞಾನಿಗಳು ಸಹಿತ ಇದರನ್ನು ಶ್ಲಾಘೆಯ ಹೊಗಳ್ತಾ ಇದ್ದಾರೆ. ಈವನ್ ದೇ ಆರ್ ಅಡ್ಮೈರಿಂಗ್, ಈ ಗ್ರಂಥಗಳಲ್ಲಿರುವ ವಿಶೇಷ ವಿಷಯಗಳನ್ನು ಚೆನ್ನಾಗಿ ನೋಡಿದವರಾಗಿ ದೇವಲೋಕದಲ್ಲಿರುವ ಜ್ಞಾನಿಗಳು ಸಹಿತ ಇದನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಇನ್ನು ಮನುಷ್ಯ ಲೋಕದಲ್ಲಿರುವಂತಹ ಬ್ರಾಹ್ಮಣರು ಜ್ಞಾನಿಗಳು ಇವರು ಪ್ರಶಂಸೆ ಮಾಡುವುದರಲ್ಲೇನು ಆಶ್ಚರ್ಯ, ಇಟ್ಸ್ ನಾಟ್ ಆಲ್ ಸರ್ಪ್ರೈಸಿಂಗ್. ಎಲ್ಲರೂ ಕೂಡ ಈ ಗ್ರಂಥಗಳಲ್ಲಿರುವ ಆ ವಿಷಯಗಳನ್ನು ನೋಡಿ ಪ್ರಶಂಸೆ ಮಾಡ್ತಾ ಇದ್ದಾರೆ. ಅಂತಹ ಸಾ ಟೀಕಾ ನಿಚಯಾತ್ಮಿಕ ಮಮ ಚಿರಾದ್ ಆಟೀಕತಾಂ ಮಾನಸೇ, ನನ್ನ ಮನಸ್ಸಿನಲ್ಲಿ ಅಂತಹ ಮಹತ್ತರವಾದಂತಹ ಟೀಕಾರಾಯರ ಗ್ರಂಥಗಳಲ್ಲಿರುವ ವಿಷಯಗಳು ನನ್ನ ಮನಸ್ಸಿನಲ್ಲಿ ಬಂದು ನೆಲೆಸಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಟೀಕಾ ಕೃಜಯ ವರ್ಯ ಸಂಶದಿ ಭವತ್ ಏಕಾಂತತೋ ರಾಜತಿ ಪ್ರಾಕಾಮ್ಯಂ ದರತೆ ಪಲಾಯನ ವಿಧೌ ಸ್ತೋಕಾನ್ಯ ಶಂಕಾದ್ವಿಷಃ ಲೋಕಾಂಧೀಕರಣ ಕ್ಷಮಸ್ಯ ತಮಸ ಸಾ ಕಾಲ ಸೀಮಾ ಯದಾ ಪಾಕಾರಾತಿ ದಿಶಿ ಪ್ರರೋಹತಿ ನಚೇತ್ ರಾಕಾ ನಿಶಾ ಕಾಮುಕಃ ಅಂತೇಳಿ. ಇಲ್ಲಿ ಕೂಡ ಒಂದು ಸುಂದರವಾದ ಒಂದು ಉದಾಹರಣೆ ಸಿಮಿಲಿಯನ್ನು ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ಇಲ್ಲಿ ಸಜ್ಜನರು ಏನು ಬಯಸಿದ, ಅವರು ಬಯಸುವುದೇನು, ಕೆಟ್ಟವಾದ ವಾದಗಳು ಯಾವ್ದಿದೋ ಅದೆಲ್ಲ ಕೂಡ ಪಲಾಯನವಾಗಬೇಕು. ಅಂದ್ರೆ ಕೆಟ್ಟವಾದಗಳು ಯಾವ್ದು ಕೂಡ ನಿಲ್ಲಬಾರದು. ರಾಂಗ್ ನಾಲೆಡ್ಜ್ ಶುಡ್ ಆಲ್ವೇಸ್ ಬಿ ರಿಮೂವ್ಡ್. ಸೊ ಕೆಟ್ಟವಾದಗಳು ಪಲಾಯನ ಹೊಂದಬೇಕು ಅಂತೇಳಿ ಇದು ಸಜ್ಜನರು ಬಯಸುವಂತಹದ್ದು. ಶತ್ರು ಪಕ್ಷದವರು ಪ್ರತಿವಾದಿಗಳು ಅವರಿಗೆ ಅವರಲ್ಲೇ ಇರುವಂತಹ ವಿಷಯಗಳಲ್ಲಿ ಅವರಿಗೆ ಗಟ್ಟಿಯಾದ ನಂಬಿಕೆ ಅವರಿಗಿರತ್ತೆ, ಅಷ್ಟೇ ಅದೇ ಅವರು ಸಜ್ಜನರ ಮನಸ್ಸುಗಳಲ್ಲಿ ಕೂಡ ಶಂಕೆಯನ್ನು ತುಂಬಿಸುತ್ತಾರೆ. ಸೊ ಅವರು ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಟೀಕೆಯನ್ನು ಮಾಡುವಂತಹ ಟೀಕಾರಾಯರ ಜಯವರ್ಯರು, ಟೀಕಾರಾಯರ ಅಂತ ಜಯವರ್ಯರು ಅಂದ್ರೆ ಜಯತೀರ್ಥರ ಸಂಸದಿ ಅಂದ್ರೆ ಸಭೆಯಲ್ಲಿ ಇವರು ಸಭೆ ಅಂದ್ರೆ ವಾಕ್ಸಭೆ, ಟೀಕಾರಾಯರ ಗ್ರಂಥಗಳೇ ಒಂದು ಸಭೆಯಾಗಿ ಊಹೆ ಮಾಡಿದರೆ ಆ ಸಭೆಯಲ್ಲಿ ಭವತಿ ಏಕಾಂತತೋ ರಾಜತಿ. ಏಕಾಂತತಃ ಅಂದ್ರೆ ಟೀಕಾರಾಯರ ಸಭೆಯಲ್ಲಿ ವಾಕ್ಸಭೆಯಲ್ಲಿ ಅವರು ಪ್ರಕಾಶವಂತವಾಗಿದ್ದಾರೆ. ಹೇಗೆ ಪ್ರಕಾಶವಂತರಾಗಿದ್ದಾರೆ ಅಂತ ಹೇಳಿದರೆ ರಾಜ, ರಾಜ ಅನ್ನುವ ಶಬ್ದ ರಾಜತಿ ಅಂದ್ರೆ ಪ್ರಕಾಶಿಸುವುದು. ಈ ರಾಜ ಶಬ್ದ ಕಿಂಗ್ಗೆ ಅಪ್ಲೈ ಮಾಡ್ತೀವಿ. ರಾಜ ಅಂದ್ರೆ ಚಂದ್ರ ಅಂತಲೂ ಇದ್ದ ಪ್ರಭು, ಒಂದು ರಾಜ್ಯದ ಅಧಿಕಾರಿಗೂ ರಾಜ ಅಂತ ಕರಿತೀವಿ, ಚಂದ್ರನಿಗೂ ರಾಜ ಅಂತ ಹೆಸರಿದೆ. ಈ ಇಂತಹ ರಾಜ ಅಂದ್ರೆ ಈ ಚಂದ್ರನಂತೆ ಪ್ರಕಾಶವನ್ನು ಕೊಡ್ತಾ ಇದ್ದಾರೆ ಟೀಕಾರಾಯರು. ಅವರು ಹೇಗೆ ಅಂತ ಹೇಳಿದ್ರೆ ಪಾಕಾರಾತಿ ದಿಶಿ ಅಂತ ಹೇಳಿ, ಪಾಕ ಅಂದ್ರೆ ಪಾಕಾಸುರ, ಪಾಕಾಸುರನ ಅರಾತಿ ಅಂದ್ರೆ ಶತ್ರುವಾದವನು ಅಂದ್ರೆ ಇಂದ್ರದೇವರು, ಇಂದ್ರದೇವರ ದಿಶಿ ದಿಕ್ಕಿನಲ್ಲಿ, ಇಂದ್ರದೇವರ ದಿಕ್ಕಂದ್ರೆ ಪೂರ್ವ ದಿಕ್ಕು, ಆ ಪೂರ್ವ ದಿಕ್ಕಿನಲ್ಲಿ ನಚೇದ್ ರಾಕ ನಿಶಾ ಕಾಮಕ, ರಾಕ ಅಂದ್ರೆ ಹುಣ್ಣಿಮೆ, ಹುಣ್ಣಿಮೆಗೆ ರಾಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ರಾಕ ನಿಶಾ ಅಂದ್ರೆ ಹುಣ್ಣಿಮೆಯ ರಾತ್ರಿ, ಆ ಹುಣ್ಣಿಮೆಯ ರಾತ್ರಿಯಲ್ಲಿ ಅಲ್ಲಿ ಚಂದ್ರೆ ತಾನು ಕಾಮುಕ, ಆ ಹುಣ್ಣಿಮೆ ರಾತ್ರಿಯಲ್ಲಿ ಬಂದಿರುವಂತಹ ಇಚ್ಛೆ ಮಾಡಿ ಚಂದ್ರ ಬಂದಿದ್ದಾನೆ, ಉದಯಿಸುತ್ತಾ ಇದ್ದಾನೆ. ಪ್ರರೋಹತಿ ಅವನು ಉದಯಿಸ್ತಾ ಇರುವಾಗ, ನಚೇತ್ ಪ್ರರೋಹತಿ ಅವನು ಉದಯಿಸದೇ ಇರುವಷ್ಟುವರೆಗೂ ಮಾತ್ರ, ಸಾ ಕಾಲಸೀಮಾ, ಕಾಲಸೀಮಾ ಅಂದ್ರೆ ಅಂಟಿಲ್ ದ ಟೈಮ್ ಲಿಮಿಟ್, ಆ ಕಾಲಸೀಮಾ ದಟ್ ಮೀನ್ಸ್ ದ ಲಿಮಿಟ್ ಆಫ್ ದ ಟೈಮ್, ಎಷ್ಟುವರೆಗೂ ಯದಾ ಸಾ ಕಾಲಸೀಮಾ, ಎಷ್ಟುವರೆಗೂ ಆ ಚಂದ್ರ ಉದಯಿಸದೇ ಇರ್ತಾನೋ ಅಷ್ಟುವರೆಗೂ ಮಾತ್ರ ಸ್ತೋಕಾನ್ಯ ಶಂಕಾ ದ್ವಿಷಃ, ದ್ವಿಷಃ ಅಂದ್ರೆ ಶತ್ರುಗಳು, ದ್ವಿಷಃ ಶತ್ರು ಪಕ್ಷದವರು, ಅವರು ಸ್ತೋಕ ಅಂದ್ರೆ ಕಪ್ಪವಾಗಿರುವುದು, ಸ್ತೋಕಾನ್ಯ ಅಂದ್ರೆ ಅಸ್ತೋಕ, ಸ್ತೋಕಾನ್ಯ ಅಂದ್ರೆ ಸ್ತೋಕವಾಗದೆ ಅಧಿಕವಾಗಿರುವಂತ, ಸ್ತೋಕಾನ್ಯ ಅಂದ್ರೆ ಅಲ್ಪವಾಗದೇ ಇರುವ ಅಂದ್ರೆ ಅತ್ಯಧಿಕವಾಗಿರುವಂತ, ಶಂಕಾ ಅಂದ್ರೆ ಸಂದೇಹಗಳು ಅಂದ್ರೆ ಈ ಪ್ರತಿಪಕ್ಷದವರು ತಾವು ತಪ್ಪು ತಿಳುವಳಿಕೆಯನ್ನು ಪಡೆಯುವುದು ಮಾತ್ರವಲ್ಲದೆ ಮಿಕ್ಕವರಿಗೂ ಕೂಡ ತಮ್ಮ ಸಂಶಯಗಳನ್ನು ಹಂಚಿಕೊಡ್ತಾರೆ. ಅವರು ಮಾಡುವಂತಹ ವಾದಗಳ ಮೂಲಕವಾಗಿ ತಿಳಿದವರಿಗೂ ಕೂಡ ಹೌದೇನೋ ಅವರು ಹಾಗೆ ಹೇಳ್ತಾ ಇದ್ದಾರೆ ಅದೇ ನಿಜವೇನು ಅಂತ ಸಂಶಯ ಹುಟ್ಟುವಂತೆ ಮಾಡ್ತಾರೆ.
ಈ ವಿಧವಾಗಿ ಶಂಕೆಯನ್ನು ಉಂಟು ಮಾಡುವಂತಹ ಅವರು ವಿಧಿ ವಿಧಾನ ಹೇಗಿರುತ್ತೆ ಅಂತ ಹೇಳಿದ್ರೆ, ಲೋಕಾಂಧೀಕರಣ ಕ್ಷಮಸ್ಯ ಅಂತೇಳಿ, ಲೋಕಗಳನ್ನೆಲ್ಲ ಅಂಧೀಕರಣ ಕತ್ತಲೆಯಿಂದ ತುಂಬಿಸುವುದಕ್ಕೆ ಕ್ಷಮ ಅಂದ್ರೆ ಸಾಮರ್ಥ್ಯ ಉಳ್ಳದ್ದು. ಕ್ಷಮ ಅನ್ನುವ ಶಬ್ದಕ್ಕೆ ಎಕ್ಸ್ಕ್ಯೂಸ್ ಅನ್ನುವ ಒಂದು ಅರ್ಥ ಮಾತ್ರವೇ ಅಲ್ಲ, ಕ್ಷಮ ಅಂದ್ರೆ ಸಮರ್ಥ ಅಂತ ಅರ್ಥ. ಲೋಕಾಂಧೀಕರಣ ಕ್ಷಮಸ್ಯ ಅಂದ್ರೆ ಲೋಕಗಳಲ್ಲಿ ಕತ್ತಲನ್ನು ತುಂಬಿಸುವ ಸಾಮರ್ಥ್ಯ ಉಳ್ಳದ್ದಾಗಿದೆ ಈ ಪ್ರತಿಪಕ್ಷದವರ ಶಂಕಾಭರಿತವಾದ ವಚನಗಳು. ಅದು ಕತ್ತಲಿನಂತೆ, ಆ ತಮಸ ಆ ಕತ್ತಲಿನಿಂದ ಸಾ ಕಾಲಸೀಮಾಯದ ಕಾಲರಾತ್ರಿಯಂತೆ ಇರುತ್ತೆ. ಅದಕ್ಕೆ ಅದೇ ಕಾಲಸೀಮ. ಕಾಲ ಅನ್ನುವ ಶಬ್ದಕ್ಕೆ ನೋಡ್ರಿ ಡಾರ್ಕ್ ಅನ್ನುವ ಅರ್ಥವೂ ಇದೆ. ಕಾಲ ಅಂದ್ರೆ ಯಮಧರ್ಮರಾಜ ಅಂತಲೂ ಅರ್ಥ ಇದೆ. ಕಾಲ ಅಂತ ಹೇಳಿದರೆ ಸಮಯ, ಟೈಮ್ ಅನ್ನುವ ಅರ್ಥವೂ ಇದೆ. ಕಾಲಸೀಮ ಅಂತ ಹೇಳಿದರೆ ಯಮಧರ್ಮರಾಜನ ಹದ್ದು ಅಂತೇಳಿ, ಅಂದ್ರೆ ಆ ಹೇಗಾದ್ರೆ ಯಮ ಬಂದು ಮಿಕ್ಕವರನ್ನು ಅಂತ ಮಾಡಿಬಿಡ್ತಾನೋ, ಇವರು ಕಾಲಸೀಮರಾಗಿದ್ದಾರೆ. ಅಂದ್ರೆ ಯಮನಂತೆ ಬಂದು ಸೀಮ ಅವಧಿಯನ್ನ, ಅಂದ್ರೆ ಆ ಪ್ರತಿಪಕ್ಷದವರ ಮಾತಿಗಳಿಗೆ ಕಾಲಸೀಮದಂತಿದ್ದಾರೆ ಅಂತ ಒಂದರ್ಥ. ಇಲ್ಲ ಕಾಲಸೀಮ ಸಮಯದ ಲಿಮಿಟ್, ಅಂದ್ರೆ ಎಷ್ಟುವರೆಗೂ ಈ ಚಂದ್ರೋದಯವಾಗುವುದಿಲ್ಲವೋ ಅಷ್ಟು ಕಾಲದವರೆಗೂ ಮಾತ್ರ ಈ ಪ್ರತಿಪಕ್ಷದವರ ಈ ವಾದಗಳೆಲ್ಲ ನಡೆಯಲಕ್ಕೆ ಸಾಧ್ಯವಾಗುತ್ತೆ. ದ ಮೊಮೆಂಟ್ ಇವರ ಟೀಕಾಚಾರ್ಯರ ಟೀಕೆಗಳು ಮುಂದೆ ಬಂತು ಉದಯಿಸಿತ್ತು ಅಂತ ಹೇಳಿದರೆ, ಆವಾಗ ಪ್ರತಿಪಕ್ಷದವರ ಶಂಕಗಳೆಲ್ಲ ಕೂಡ ಆ ಕತ್ತಲು ಪಲಾಯನ ವಿಧವು ಓಡಿ ಹೋಗುತ್ತೆ, ಕತ್ತಲು ನಾಶವಾಗಿ ಬಿಡತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಾಕಾಮ್ಯಂ ದದತೆ. ಸೊ ಯಾವಾಗಾದ್ರೆ ಈ ಸಜ್ಜನರು ಅವರ ಇಚ್ಛೆಗೆ ತಕ್ಕಂತೆ ಎಲ್ಲವನ್ನು ನಡೆಯುತ್ತೆ, ಏನ್ ನಡೆಯುತ್ತೆ, ಈ ಆ ದುಷ್ಟ ವಾದಗಳನ್ನುವ ಆ ಕತ್ತಲೆಲ್ಲ ಕೂಡ ಪಲಾಯನ ವಿಧಿಯನ್ನು ಪಡೆಯುವುದೇ ನಮಗೆ ಬೇಕಾದ ಎಲ್ಲರೂ ಬಯಸುವಂತಹ ಮಾತುಗಳಾಗಿದೆ, ಅಂತಹ ವಿಷಯ ನಡೆಯುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಟೀಕಾ ಕೃತ್ ಜಯ ವರ್ಯ ಸಂಶದಿ ಭವತ್ ಏಕಾಂತತೋ ರಾಜತಿ ಪ್ರಾಕಾಮ್ಯಂ ದದತೆ ಪಲಾಯನ ವಿಧವು ದದತೆ ಸ್ತೋಕಾನ್ಯ ಶಂಕಾ ದ್ವಿಷಃ. ಅನ್ಯ ಸ್ತೋಕ ಅನ್ಯ ಅಂತ ಅತ್ಯಧಿಕವಾಗಿರುವಂತಹ ದ್ವಿಷಃ ಶಂಕ, ಪ್ರತಿಪಕ್ಷದವರ ಸಂದೇಹ ಭರಿತವಾದ ವಚನಗಳೆಲ್ಲ ಕೂಡ ಲೋಕಾಂಧಿಕರಣ ಕ್ಷಮ ಆದರೂ ಕೂಡ, ಅಂದ್ರೆ ಕತ್ತಲನ್ನು ತುಂಬಿಸಿದ್ರು ಕೂಡ ಅವರು ಆ ಯಾವಾಗಾದರೆ ರಾಕ ಹುಣ್ಣಿಮೆಯ ಚಂದ್ರ ಉದಯಿಸುತ್ತಾನೋ ಪ್ರರೋಹತಿ, ಆವಾಗ ಅದು ಎಲ್ಲ ಓಡೋಗತ್ತೆ. ನಚೇತ್ ಅಂತೆ ಅಂದ್ರೆ ಉದಯಿಸುವುದೇ ಇದ್ದರೆ ಮಾತ್ರ ಆ ಕತ್ತಲಗೆಲ್ಲ ಅಂಧೀಕರಣ ಕ್ಷಮ ಆಗತ್ತೆ, ಉದಯ ಮಾಡಿದರೆ ಅಂಧೀಕರಣ ಕ್ಷಮವಾಗೋದಿಲ್ಲ. ಸೊ ಅದನ್ನು ನಾವು ಸರಿಯಾಗಿ ಅನ್ವಯ ಮಾಡ್ಕೋಬೇಕು. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಮತ್ತು ಆ ಟೀಕಾರಾಯರ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಛಾಯಾ ಸಂಶಯಣೇನ ಎಚ್ಚರಣೆಯೋ ಆಯಾಮಿ ಸಾಂಸಾರಿಕ ಅಪಾಯ ನಲ್ಪತಮ ಆತಪ ವ್ಯತಿಕರ ವ್ಯಾಯಾಮ ವಿಕ್ಷೋಭಿತಾ ಆಯಾಂತಿ ತಕಟಾಂ ಮುದಂ ಬುಧಜನ ಹೇಯಾನಿ ಧಿಕ್ಕುತ್ಯನ ಪಾಯಾ ಶ್ರೀ ಜಯರಾಟ್ ತೃಷಾ ಸರಸ ನಿರ್ಮಾಯ ಅನುಕಂಪ ಆದ್ರಯ ಅಂತ ಹೇಳಿ ಇವರು ಟೀಕಾರಾಯರ ಮಾತುಗಳು. ಜಯರಾಟ್ ಅಂದ್ರೆ ಟೀಕಾರಾಯರು, ಜಯರಾಟ್ ಜಯರಾಜ ಅಂದ್ರೆ ಜಯತೀರ್ಥರು, ಅವರು ಪಾಯಾತ್ ರಕ್ಷಣೆ ಮಾಡಲಿ, ಶ್ರೀ ಜಯರಾಟ್ ಪಾಯಾತ್, ಶ್ರೀ ಟೀಕಾರಾಯರು ಶ್ರೀ ಜಯತೀರ್ಥರು ಪಾಯಾತ್ ನಮ್ಮನ್ನು ಕಾಪಾಡಲಿ ರಕ್ಷಿಸಲಿ. ಅವರು ಹೇಗಿದ್ದಾರೆ, ಹೇಗೆ ರಕ್ಷಿಸಬೇಕು, ದೃಶ ಅಂದ್ರೆ ಅವರ ದೃಷ್ಟಿಯಿಂದ. ಅವರ ದೃಷ್ಟಿ ಎಂತಹದ್ದು, ಸರಸ ನಿರ್ಮಾಯ ಅನುಕಂಪ ಆದ್ರಯ, ಆರ್ದ್ರ ದಯಾರ್ದ್ರ ದೃಷ್ಟಿ. ಆರ್ದ್ರ ಅಂದ್ರೆ ತೊಯ್ದಿರುವುದು, ವೆಟ್ನೆಸ್ ಅಂದ್ರೆ ಯಾಕೆ ಈ ವೆಟ್ನೆಸ್ ಹೇಳ್ತೀವಿ ಅಂತ ಹೇಳಿದರೆ ಆ ಕರುಣಾ ರಸ, ಆ ಕರುಣಾ ರಸ ತುಂಬಿ ಬಂದ್ರೆ ಅದು ಒಂದು ಯಾವುದೇ ಒಂದು ರಸ ತುಂಬಿದರೆ ವೆಟ್ನೆಸ್ ಬಿಡುತ್ತೆ ಅಂತ ಹೇಳಿ, ನಮ್ಮ ಮನಸ್ಸನ್ನು ತೊಯಿಸುವಂತಹದ್ದು ಅಂತಹದ್ದು ಕರುಣಾ ಅಂತೇಳಿ. ಸೊ ಅದಕ್ಕೆ ಅವರು ದೃಶ ಅವರು ಹೇಗಿದೆ ಅಂತ ಹೇಳಿದ್ರೆ ಆ ಸರಸ ನಿರ್ಮಾಯ ಅನುಕಂಪ ಆದ್ರಯ ಅಂತೇಳಿ, ಅವರ ಕರುಣಾ ದೃಷ್ಟಿ ಅನುಕಂಪದ ಅನುಕಂಪಕ್ಕೆ ಕರುಣಕ್ಕೆ ದಯೆಗೆ ಸಚ್ ಡಿಫ್ರೆನ್ಸ್. ಅನುಕಂಪ ಅಂತ ಹೇಳಿದರೆ ಕಷ್ಟಗಳು ಬಂದಾಗ ಸಿಂಪಥೈಸ್ ಅಂತೀವಲ್ವಾ, ಕಷ್ಟಗಳು ಬಂದಾಗ ಅಯ್ಯೋ ಪಾಪ ಕಷ್ಟ ಬಂತಂತ ಉದ್ಧಾರ ಮಾಡೋದು, ಹೆಲ್ಪ್ ಮಾಡೋದು. ಕರುಣ ಇಲ್ಲ ದಯ ಅನ್ನೋದು ಎಲ್ಲ ಕಾಲದಲ್ಲಿ ಇರುವಂತಹದ್ದು, ಕರುಣ ಜನರಲ್ ಆಗಿರುವಂತಹದ್ದು, ಆಲ್ ಟೈಮ್ಸ್ ಇರುವಂತಹದ್ದು ಕರುಣ, ಕರುಣಾ ದಯ. ಅನುಕಂಪ ನಮ್ಗೆ ಕಷ್ಟಗಳು ಬಂದಾಗ ಮತ್ತು ಇನ್ನಷ್ಟು ಹೆಚ್ಚು ದಯೆಯನ್ನು ಕರುಣಾಭಾವವನ್ನು ತೋರಿಸುವುದು ಅನುಕಂಪ ಅನುಸೃತ್ಯ. ಅಂದ್ರೆ ನಮ್ಮ ಕಷ್ಟಗಳಿಗೆ ತಕ್ಕಂತೆ ಕಂಪನೆ ಅಂದ್ರೆ ಕಂಪ್ಯಾಷನ್ ತೋರಿಸುವಂತಹದ್ದು ಅದಕ್ಕೆ ಅನುಕಂಪ ಅಂತೀವಿ. ಇಂತಹ ಅದರಿಂದ ತೊಯ್ದಿರುವಂತಹ ಸರಸ ರಸಗಳಿಂದ ತುಂಬಿರುವಂತಹದ್ದು ಅವರ ಮಾತುಗಳು, ಸರಸ ನವರಸ ಭರಿತವಾಗಿದೆ, ಅದಕ್ಕೆ ಸರಸ
ರಸಸಹಿತವಾಗಿ ನವರಸಗಳಿಂದ ತುಂಬಿರುವಂತಹ ಮಾತುಗಳಿಂದ ಇರುವ ಟೀಕಾಚಾರ್ಯರು ತಮ್ಮ ಕರುಣಾ ದೃಷ್ಟಿಯಿಂದ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಇದ್ದಾರೆ. ಅವರು ಹಾಗೆಯ ಅವರ ಎಂತ ಅವರು ಟೀಕಾರಾಯರಂದ್ರೆ ಛಾಯಾ ಸಂಶಯನೇನ, ಅವರ ಛಾಯ ಯಾವ ಛಾಯ ಚರಣಯೋ ಛಾಯಾ ಸಂಶಯನೇನ, ಅವರ ಪಾದ ಕಮಲಗಳೆನ್ನುವ ಛಾಯ ನೆರಳಿನಲ್ಲಿ ಆಶ್ರಯವನ್ನು, ಅವರ ಪಾದಗಳೆನ್ನುವ ನೆರಳನ್ನು ಆಶ್ರಯ ಮಾಡಿಕೊಂಡು ಸಾಂಸಾರಿಕ ಆಯಾಮಿ, ಆಯಾಮಿ ಸಾಂಸಾರಿ ಅಂದ್ರೆ ಸಂಸಾರದಲ್ಲಿ ಇರುವ ಜನಗಳು ಅಂದ್ರೆ ನಿತ್ಯ ಸಂಸಾರಿಗಳಂತ ಅರ್ಥಲ್ಲ, ಸಂಸಾರ ಅವಸ್ಥೆಯಲ್ಲಿದ್ದಾರೆ. ಸಂಸಾರ ಅವಸ್ಥೆಯಲ್ಲಿ ಇರುವಂತಹ ಯೋಗ್ಯ ಜನರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಅವರು ತಮ್ಮ ಅನೇಕ ಅಪಾಯಗಳು ಯಾವ್ದಿದೋ ಅದು ಅನಲ್ಪತಮ ಆತಪ ವ್ಯತಿಕರಗಳು, ಅಂದ್ರೆ ಆತಪ ಅಂದ್ರೆ ಬಿಸಿಲು ಇಲ್ಲ, ಯಾರಾದ್ರೆ ಒಳ್ಳೆ ಬಿಸಿಲಿದ್ದಾಗ ನೆರಳು ಬೇಕು. ಸೊ ಈ ತಾಪತ್ರಯಗಳು ನಮ್ಗೆ ಸಂಸಾರದಲ್ಲಿರುವ ತಾಪತ್ರಯಗಳು ನಮಗೆ ಬಿಸಿ ಬಿಸಿಯನ್ನುಂಟು ಮಾಡ್ತಾ ಇದೆ. ಈ ಬಿಸಿ ತಾಪತ್ರಯಗಳನ್ನು ಬಿಸಿಯಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಆವಾಗ ಟೀಕಾರಾಯರ ಪಾದ ಕಮಲಗಳನ್ನು ಆಶ್ರಯಿಸಿದೆ, ಅದು ಒಳ್ಳೆ ಛಾಯೆ ನೆರಳಂತೆ ನಮ್ಮನ್ನು ಕಾಪಾಡುತ್ತೆ. ಅದನ್ನು ಇಟ್ಟುಕೊಂಡು ಆತಪ ವ್ಯತಿಕರ ವ್ಯಾಯಾಮ ವಿಕ್ಷೋಭಿತಾಹ ಅಂತೇಳಿ, ಈ ತಾಪತ್ರಯಗಳಿಂದಲೂ ಉಪದ್ರವಗಳಿಂದಲೂ ನಾನಾ ವಿಧವಾದ ಕ್ಷೋಭೆಗಳಿಂದಲೂ ವಿಕ್ಷೋಭಿತ ಬಹಳ ಅಲ್ಲಾಡಿ ಇರುವಂತಹ ಈ ಸಾಂಸಾರಿಕ ಜನರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ಟೀಕಾರಾಯರ ಪಾದ ಕಮಲಗಳನ್ನು ಆಶ್ರಯ ಮಾಡಿಕೊಂಡು ಆ ನೆರಳಿನಲ್ಲಿ ಅವರು ಆಯಾಂತಿ ಪ್ರಕಟಾಮುದಂ ಪ್ರಕಟಾಮುದಂ ಅತ್ಯಧಿಕವಾದ ಆನಂದವನ್ನು ಆಯಾಂತಿ ಹೊಂದುತ್ತಾ ಇದ್ದಾರೆ. ಯಾರು? ಬುಧಜನಾಹ, ಸಂಸಾರದಲ್ಲಿರುವಂತಹ ಬುದ್ಧಿಮಂತರಾದವರು. ಸಂಸಾರದಲ್ಲಿರುವವರು ಬುದ್ಧಿಮಂತರಾದವರಿದ್ದಾರೆ, ಬುದ್ಧಿಹೀನರಾದವರು ಇದ್ದಾರೆ. ಬುದ್ಧಿಮಂತರಾದವರು ಟೀಕಾರಾಯರ ಪಾದಗಳನ್ನು ಆಶ್ರಯ ಮಾಡಿಕೊಂಡು ಅದರ ಮೂಲಕವಾಗಿ ಈ ಸಂಸಾರಾವಸ್ಥೆಯನ್ನು ದಾಟಿ ಹೋಗ್ತಾ ಇದ್ದಾರೆ. ಸೊ ಅಂತಹ ಪರಿಸ್ಥಿತಿ ನನಗೂ ಬರಬೇಕು. ಅದಕ್ಕೆ ಹೇಯಾನಿ ಧಿಕ್ಕೃತ್ಯ ನಹ, ನಹ ಅಂದ್ರೆ ನಮ್ಮ, ಹೇಯಾನಿ ಕಷ್ಟಗಳು ತೊಂದರೆಗಳು ಪೀಡೆಗಳು ಬಾಧೆಗಳು ಅಜ್ಞಾನ ಅಂಧಕಾರವು ಎಲ್ಲವನ್ನು ಕೂಡ ಧಿಕ್ಕೃತ್ಯ ಧಿಕ್ಕಾರ ಮಾಡಿ ನಿರ್ಮೂಲ ಮಾಡಿ ಅದರೆಲ್ಲವನ್ನು ಹೋಗಿಸಿಬಿಟ್ಟು ಆ ಟೀಕಾರಾಯರು ಪಾಯಾತ್ ನಮ್ಮನ್ನು ಕಾಪಾಡಲಿ ರಕ್ಷಣೆ ಮಾಡಲಿ ಅಂತ ಹೇಳಿ ಅವರಿಗೆ ಹಾಗೆ ಸರಸ ನಿರ್ಮಾಯ ಅನುಕಂಪಾದ ಅನುಕಂಪಾದದಿಂದ ನಿರ್ಮಾಯ ನಿರ್ಮಾಣ ಮಾಡು ಅಂದ್ರೆ ಆ ಅನುಕಂಪೆಯನ್ನು ನಮ್ಮ ಮೇಲೆ ತುಂಬಿಸಿ, ನಮ್ಮ ಮೇಲೆ ದಯಾ ದೃಷ್ಟಿಯನ್ನು ತುಂಬಿಸಿ ಆ ದೃಶ್ಯ ಆ ದೃಷ್ಟಿಯಿಂದ ನಮ್ಮನ್ನು ಪಾಯಾತ್ ಕಾಪಾಡಲಿ ರಕ್ಷಣೆ ಮಾಡಲಿ ಅಂತ ಹೇಳಿ ಟೀಕಾಚಾರ್ಯರನ್ನು ಈ ಬೇಡ್ತಾ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಶ್ರೀ ವಾಯುವಂಶ ಶುವಂಶ ಮೌಕ್ತಿಕ ಮಣೇ ಸೇವಾ ವಿನಮ್ರಕ್ಷಮ ದೇವಾಜ್ಞಾನತಮೋ ವಿಮೋಚನ ಕಳಾ ಜೈವಾತೃಕ ಶ್ರೀನಿಧೇ ಶೈವಾದ್ವೈತ ಮತಾಟವಿ ಕವಲನ ದಾವಾಗ್ನಿ ಲೀಲಾಜುಷಃ ಕೋವಾದಿ ಪುರತೋ ಜೈಶ್ವರ ಭವೇತ್ ದೇವಾದಿ ಕೋಲಾಹಲೆ ಅಂತೇಳಿ. ಇಲ್ಲಿ ದೇವಾದಿ ಕೋಲಾಹಲೆ, ವಾದಿ ಕೋಲಾಹಲ ಅಂದ್ರೆ ಏನು ಆಗುತ್ತೆ, ಪ್ರತಿವಾದ ಆಗುತ್ತೆ, ಏನೋ ಹೇಳ್ತಾರೆ ಪ್ರತಿಪಕ್ಷದವರು, ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ಖಂಡನ ಮಂಡನೆ ಎಲ್ಲರೂ ಏನ್ರಿ ಖಂಡನೆ ಮಾಡ್ತೀರಿ? ಖಂಡನೆ ಮಾಡುವುದು ಮನುಷ್ಯರನ್ನಲ್ಲ ವ್ಯಕ್ತಿಗಳನ್ನಲ್ಲ, ವ್ಯಕ್ತಿ ಖಂಡನೆ ಅಲ್ಲ. ಅಜ್ಞಾನ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಖಂಡನೆ ಮಾಡಬೇಕು. ತಪ್ಪು ತಿಳುವಳಿಕೆಯ ಖಂಡನೆ ಮಾಡಿದಾಗ ಕೋಲಾಹಲವಾಗುತ್ತೆ, ವಾದಿ ಕೋಲಾಹಲ ಅಂದ್ರೆ ಲಾರ್ಡ್ ಆಫ್ ಟರ್ಮಾಯಿಲ್, ಲಾರ್ಡ್ ಅಪ್ಸ್ ಡೌನ್ಸ್, ಏನೋ ಏನು ಗಲಾಟ ಅಲ್ಲ ಅದು, ವಾದಿ ಕೋಲಾಹಲ. ಆದರೆ ಆ ವಾದಿ ಕೋಲಾಹಲವಾಗುವುದು ಅಂತ ಹೇಳಿದ್ರೆ ಅಮೃತ ಬರಬೇಕಂದ್ರೆ ಸಮುದ್ರ ಮಥನವಾಗಬೇಕು, ಅದಕ್ಕೆ ಹಾಳಾಳ ಬಂದ್ರೆ ಬರಬಹುದು, ಆದ್ರೆ ಕೊನೆಗೆ ಅಮೃತ ಬರಬೇಕಂದ್ರೆ ಸಮುದ್ರ ಮಥನ ಮಾಡಬೇಕು. ಹಾಗೆ ಅದೇ ವಿಧವಾಗಿ ನಮ್ಮ ಒಳಗೆ ಕೂಡ ನಾವು ಜ್ಞಾನ ಅಜ್ಞಾನಗಳ ಸಂಶಯಗಳು ಎಲ್ಲ ಬರ್ತಾ ಇರುತ್ತೆ. ವಿ ಹ್ಯಾವ್ ಟು ಡೂ ಮಥನ, ಮಥನೆ ಚೆನ್ನಾಗಿ ಮಾಡಬೇಕು. ಇಂತಹ ಮಥನೆ ನಡೆದಾಗ ವಾದಿ ಕೋಲಾಹಲವಾಗುತ್ತೆ. ಆದ್ರೆ ಅಂತಹ ಆದಾಗ ಕೂಡ ಜಯೀಶ್ವರ ಪುರತಃ ಕೋ ವಾದಿ ಭವೇತ್, ಯಾವ ವಾದಿ ಈ ಜಯತೀರ್ಥರ ಮುಂದೆ ನಿಂದು ಆ ಗೆಲ್ಲಬಲ್ಲರು, ಅವರ ಜಯತೀರ್ಥರ ವಾದಗಳೇ ಮುಂಚೆ ನಿಲ್ಲಬಲ್ಲ ವಾದಿಗಳು ಯಾರಿದ್ದಾರೆ? ಪ್ರತಿವಾದಿಗಳು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಶ್ರೀ ವಾಯು ಅಂಶ ಸುವಂಶ ಮೌಕ್ತಿಕ ಮಣೇಹೇ, ಶ್ರೀ ವಾಯುದೇವರ ಅಂಶದಲ್ಲಿ, ವಾಯುದೇವರ ಅಂಶ ಅಂದ್ರೆ ಮಧ್ವಾಚಾರ್ಯರು, ಆ ಮಧ್ವಾಚಾರ್ಯರ ಸುವಂಶ ಅಂದ್ರೆ ಮಧ್ವಾಚಾರ್ಯ ಪರಂಪರೆ, ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ಅನೇಕ ಮಂದಿ ಯೋಗಿಗಳು ಜ್ಞಾನಿಗಳಿದ್ದಾರೆ. ಅಂತಹ ಯೋಗಿ ಜ್ಞಾನಿಗಳಲ್ಲಿ ಮೌಕ್ತಿಕ ಮಣಿಯೇ, ಮೌಕ್ತಿಕ ಮಣಿ ಶ್ರೇಷ್ಠವಾದ ಒಂದು ಮಣಿಯಂತೆ ಇರುವಂತಹ ಅವರಿದ್ದಾರೆ. ಇಲ್ಲಿ ನಾವು ಸೇವಾ ವಿನಮ್ರಕ್ಷಮ, ಅಂತಹ ಟೀಕಾರಾಯರ ಸೇವೆ ಮಾಡುವುದರ ಮೂಲಕವಾಗಿ ಒಳ್ಳೆ ವಿನಮ್ರ ಭಾವದಿಂದ ಅಂದ್ರೆ ಹಂಬಲ್ನೆಸ್, ಸೊ ಹಂಬಲ್ಡ್. ಸೊ ಈ ವಿಧವಾಗಿ ಟೀಕಾರಾಯರ ಸೇವೆಯನ್ನು ಮಾಡುವುದು ಅಂತಹ ವಾಯುದೇವರ ಅಂಶವಾದಂತಹ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ಎಲ್ಲ ಯೋಗಿಗಳಲ್ಲಿಯೂ ಶ್ರೇಷ್ಠರಾಗಿರುವ ಟೀಕಾರಾಯರ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಮಾಡಿ ವಿನಮ್ರರಾಗಿರುವಂತಹ ಅವರು ಅಂತಹ ಸಮರ್ಥರಾಗಿರುವಂತಹ ಅವರು ದೇವಾಜ್ಞಾನ ತಮೋ ವಿಮೋಚನ ಕಲಾ ಜೈವಾತ್ಮಕ ಶ್ರೀನಿಧೇಹೆ. ಇಲ್ಲ ನಾವು ಈ ಏನು ಮಾಡಬೇಕು, ಮೌಕ್ತಿಕ ಮಣೇಹೆ ಸೇವಾ ವಿನಮ್ರಕ್ಷಮ ಅಂದ್ರೆ ಈ ಆಚಾರ್ಯ ಪರಂಪರೆಯಲ್ಲಿ ಬಂದಂತಹ ಟೀಕಾರಾಯರ ಮುಂತೆ ಬಂದಂತಹ ಪದ್ಮನಾಭತೀರ್ಥರು ಮುಂತಾದವರನ್ನು ಸೇವೆ ಮಾಡಿ ವಿನಮ್ರ ಭಾವದಿಂದ ಇರುವಂತಹ ಟೀಕಾರಾಯರು ಅವರ ವಿನಮ್ರ ಭಾವ ನಾವು ಅವರ ಶ್ಲೋಕಗಳಲ್ಲಿಯೇ ಕಾಣಬಹುದು. ಅವರು ಹೇಳ್ತಾರೆ ನಚ ಶಬ್ದಾಬ್ಧವು ಗಾಢ ಅಂತೇಳಿ, ಶಬ್ದ ಸಮುದ್ರದಲ್ಲಿ ನನಗೆ ಅಷ್ಟೊಂದು ಪ್ರಾವೀಣ್ಯತೆ ಇಲ್ಲ ಅಂತೇಳಿ ಅವರು ಅಂತಹ ಸುಧಾ ಗ್ರಂಥೆಯಲ್ಲಿ ಅಷ್ಟೊಂದು ಗ್ರಂಥದಲ್ಲಿ ಮುಂಚೆ ಹೇಳ್ತಾರೆ. ಅಂದ್ರೆ ಅದು ಅವರ ವಿನಮ್ರ ಭಾವ ಅಷ್ಟೇ ಹೊರತು ಅವರ ಗ್ರಂಥಗಳ ಮಹತ್ವ ಎಂತಾದ್ದು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಂತಹ ಆ ಟೀಕಾರಾಯರು ತಾವು ಅವರ ತನ್ನಕ್ಕಿಂತ ದೊಡ್ಡವರಾದವರನ್ನು ಸೇವೆ ಮಾಡಿ ಅದರಿಂದ ವಿನಮ್ರ ಭಾವವನ್ನು ಹೊಂದಿದ್ದಾರೆ. ಅಂತಹ ಟೀಕಾರಾಯರು ದೇವತೆಗಳ ಅಜ್ಞಾನ ಕತ್ತಲನ್ನು ಕೂಡ ತೊಲಗಿಸುವಂತಹ ಸಮರ್ಥರಾಗಿದ್ದಾರೆ. ಸೊ ಕ್ಷಮ ದೇವ ಅಜ್ಞಾನ ತಮೋ ವಿಮೋಚನ ಕಲಾ ಜೈವಾತ್ಮಕ ಶ್ರೀನಿದೇಹಿ ಅಂತೀರಿ. ಅಂದ್ರೆ ದೇವತೆಗಳ ಅಜ್ಞಾನ ಅನ್ನುವ ಕತ್ತಲನ್ನು ಕೂಡ ತೊಲಗಿ ನಿರ್ಮೂಲನ ಮಾಡುವುದರಲ್ಲಿ ಸಮರ್ಥರಾಗಿರುವಂತಹ ಔಷಧಿ ಸದೃಶರಾಗಿರುವಂತಹ ಟೀಕಾರಾಯರು ಅವರು ಒಂದು ಚಂದ್ರನಂತೆ, ಚಂದ್ರನ ಪ್ರಕಾಶದಂತೆ ಇರುವಂತಹ ಅವರಿದ್ದಾರೆ. ಸೊ ಈ ಚಂದ್ರನಂತೆ ಪ್ರಕಾಶವನ್ನು ಕೊಡ್ತಾ ಆ ಕತ್ತಲನ್ನು ದೂರ ಮಾಡ್ತಾ ಇದ್ದಾರೆ, ತಮಸ್ಸನ್ನು ದೂರ ಮಾಡುವಂತಹ ಅವರಾಗಿದ್ದಾರೆ. ಅವರು ಶೈವ ಅದ್ವೈತ ಮತ ಅಟವಿ ಕವಲ ಕವಲನ ದಾವಾಗ್ನಿ ಅಂತೇಳಿ ಅಂತ ಹೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಮಧ್ವ ಪರಂಪರೆಯಲ್ಲಿ ಬಂದಂತಹ ಶ್ರೇಷ್ಠತೆಗಳಿಂದ ಮುತ್ತುಮಣಿಯಂತಾಗುವಂತಹ ಟೀಕಾರಾಯರ ಸೇವಾರತರಾದ ಬ್ರಾಹ್ಮಣರ ಅಜ್ಞಾನಾಂಧಕಾರ. ಇಲ್ಲಿ ನಾವು ಎರಡು ಇರುವ ವಿನಮ್ರ ಕ್ಷಮ ದೇವ ಕ್ಷಮ ಅನ್ನುವ ಶಬ್ದಕ್ಕೆ ಭೂಮಿ ಅಂತ ಒಂದಿರ್ತದೆ, ಕ್ಷಮ ಅಂದ್ರೆ ಸಮರ್ಥರು ಅಂತ. ಎರಡು ವಿಧವಾದ ಅರ್ಥವನ್ನು ನಾವು ನೋಡಬಹುದು. ವಿನಮ್ರರಾಗಿರುವಂತಹ ಕ್ಷಮಾದೇವರು ಅಂದ್ರೆ ಭೂಸುರರು ಬ್ರಾಹ್ಮಣರು ಅಂತ ಒಂದರ್ಥ, ಇಲ್ಲ ವಿನಮ್ರ ಕ್ಷಮರಾಗಿದ್ದಾರೆ ದೇವತೆಗಳ ಜ್ಞಾನವನ್ನು ಕೂಡ ಅಂತೇಳಿ. ಸೊ ಎರಡು ವಿಧವಾದ ಅರ್ಥವನ್ನು ನೋಡಬಹುದು. ಸೊ ಈ ವಿಧವಾಗಿ ವಿನಮ್ರರಾಗಿರುವಂತಹ ಕ್ಷಮಾದೇವರು ಭೂಸುರರು ಬ್ರಾಹ್ಮಣರ ಅಜ್ಞಾನವೆನ್ನುವ ಕತ್ತಲನ್ನು ದೂರ ಮಾಡುವುದರಲ್ಲಿ ಜ್ಞಾನಾಂಧಕಾರ ಕಳೆಯುವ ಚಂದ್ರನಂತಿರುವಂತಹ ಔಷಧಿಪತಿಯಾದ ಚಂದ್ರನಂತಿರುವಂತಹ ಈ ಟೀಕಾರಾಯರು ಅವರು ಅವರಿಗೆ ಅವರು ಔಷಧಿ ಅಂತ ಇದ್ದಾರೆ, ಜ್ಞಾನ ನಿಧಿಯಾಗಿದ್ದಾರೆ. ಅವರು ಶೈವ ಅದ್ವೈತ ಮತ ಅಟವಿಯನ್ನು ಕವಲನ ಅಂದ್ರೆ ನುಂಗುವಂತಹ ದಾವಾಗ್ನಿ, ಕವಲನ ಅಂದ್ರೆ ಕವಳ ಕಬಳ ಅಂದ್ರೆ, ಸೊ ಕವಳ ಅಂದ್ರೆ ಸ್ವಾಲೋಯಿಂಗ್. ಸೊ ಶೈವ ಅದ್ವೈತ ಮತಗಳನ್ನುವ ಅರಣ್ಯವನ್ನೇ ನುಂಗಿ ಬಿಡುವಂತಹ ದಾವಾಗ್ನಿ ಅಂತ ಇದ್ದಾರೆ ಅಂತೇಳಿ. ಹಾಗೆ ಆದರೆ ದಾವಾಗ್ನಿ ಅಂದ್ರೆ ವೈಲ್ಡ್ ಫೈರ್, ವೈಲ್ಡ್ ಫೈರ್ ಹಾಗೆ ಆ ದೊಡ್ಡ ದೊಡ್ಡ ಕಾಡುಗಳನ್ನೆಲ್ಲ ಕಾಚಿಚ್ಚು ಹಾಗೆ ಸುಟ್ಟಾಕಿ ಬಿಡುತ್ತೋ, ಹಾಗೆ ಇವರು ದಾವಾಗ್ನಿಯಂತೆ ಶೈವ ಅದ್ವೈತ ಮತಗಳನ್ನುವ ಅಡವಿಯನ್ನು ಸುಟ್ಟಾಕಿ ಬಿಟ್ಟಿದ್ದಾರೆ. ಅದನ್ನು ಲೀಲಾಜುಷಃ ಲೀಲಾ ಮಾತ್ರವಾಗಿ ಮಾಡಿದ್ದಾರೆ, ಸೋ ಎಫರ್ಟ್ಲೆಸ್ ಆಗಿ ಮಾಡಿದ್ದಾರೆ ಅಂತೇಳಿ. ಅಂತಹ ಸಮರ್ಥರಾಗಿರುವಂತಹ ಟೀಕಾರಾಯರು ಅವರ ಮುಂಚೆ ಕೋವಾದಿ ಪುರತೋ ಜಯೇಶ್ವರ ಭವೇತ್. ಅಂತಹ ಸಮರ್ಥರಾದ ಜಯತೀರ್ಥರ ಮುಂಚೆ ಮುಂದುಗಡೆ ನಿಂತು ಯಾವ ವಾದಿ ವಾದ ಮಾಡಬಲ್ಲ, ಅವರ ಜೊತೆಲಿ ಗೆಲ್ಲಬಲ್ಲ, ಯಾರಿಗೆ ಸಾಧ್ಯವಾಗುವುದಿಲ್ಲ, ಎಲ್ಲರನ್ನು ಅವರು ನಿಜ್ಜಿಸುವಂತಹ ಸಮರ್ಥರಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನೀಹಾರಚ್ಛವಿ ಬಿಂಬ ನಿರ್ಗತಕರ ಯೂಹಾಪೃತೇಂದೂಪಲ ನೀಹಾರ್ಯ ಶ್ರುತ ನೂತನಾಮೃತ ಪರಿ ವಾಹಾಳಿ ವಾಣೀಮುಚ ಊಹಾಗೋಚರ ಗರ್ವ ಪಂಡಿತ ಪಯೋ ವಾಹಾನಿಲಸ್ಸೀಯುಷೋ ಮಾಹಾತ್ಮ್ಯಂ ಜಯತೀರ್ಥ ವರ್ಯ ಭವತೋ ವ್ಯಾಹಾರ ಮತ್ಯೇತಿ ನಹ ಅಂತೆ. ಅಂದರೆ ಇವರು ಇನ್ನು ನೀಹಾರ ಛವಿ ಬಿಂಬ ನಿರ್ಗತಕರ ಯೂಹಾಪೃತೇಂದೂಪಲ ಅಂತೇಳಿ, ಇದು ಚಂದ್ರ ಕಿರಣಗಳ ಸಮೂಹ. ಇದು ಹೇಗಂದ್ರೆ ಒಂದು ನಮಗೆ ಇರುವಂತಹ ಒಂದು ಪರಂಪರೆಯಲ್ಲಿ ಬಂದ ಒಂದು ವಿಶ್ವಾಸ ಏನಂತ ಹೇಳಿದ್ರೆ ಚಂದ್ರಕಾಂತ ಮಣಿ ಅಂತ, ಚಂದ್ರಕಾಂತಗಳು, ಚಂದ್ರಕಾಂತ ಶಿಲೆ ಅಂತ ಹೇಳ್ತಾರೆ. ಆ ಚಂದ್ರಕಾಂತ ಶಿಲೆಯಲ್ಲಿ ಕೆಲವು ಆ ಚಂದ್ರನ ಬಿಂದುಗಳು ಬಂದಾಗ ಅಂದ್ರೆ ಚಂದ್ರ ಸಮಯದಲ್ಲಿ ಕೆಲವು ಚಂದ್ರ ಕಿರಣಗಳ ಬಿಂದುಗಳಂತೆ ಬಂದು ಅದರ ಮೇಲೆ ಬಂದಾಗ ಅದರಲ್ಲಿ ಒಂದು ಅಮೃತದ ಬಿಂದುಗಳಂತೆ ಫಾರ್ಮ್ ಆಗತ್ತೆ ಅಂತ ಹೇಳಿ. ಅಂತಹ ಚಂದ್ರಕಾಂತ ಮಣಿಗಳ ಪರ್ವತಗಳಿದ್ದರೆ ಚಂದ್ರ ಕಿರಣಗಳ ಸಮೂಹದಿಂದ ಅದು ಆರ್ದ್ರವಾಗಿ ಸ್ವಾಭಾವಿಕವಾಗಿ ಅಂದ್ರೆ ನೀಹಾರ ಅಂದ್ರೆ ನೀಹಾರ ಅಂದ್ರೆ ಚಂದ್ರ ಕಿರಣಗಳು, ಛವಿ ಅಂದ್ರೆ ಪ್ರಕಾಶ. ಆದ್ದರಿಂದ ಆ ಚಂದ್ರ ಬಿಂಬದಿಂದ ನಿರ್ಗತ ಹೊರಹೊಮ್ಮಿದಂತಹ ಕರ ಕಿರಣಗಳ ವ್ಯೂಹ ಸಮೂಹದಿಂದ ಆಪ್ಲುತ ಚೆನ್ನಾಗಿ ತೊಯ್ದಿರುವಂತಹ ಇಂದು ಉಪಲ, ಇಂದು ಅಂದ್ರೆ ಚಂದ್ರ, ಉಪಲ ಅಂದ್ರೆ ಕಾಂತಮಣಿ, ಚಂದ್ರಮಣಿಗಳು ಚಂದ್ರಕಾಂತ ಶಿಲೆಗಳನ್ನು ಅನಾಹಾರಿ ಅಂದ್ರೆ ಸ್ವಾಭಾವಿಕವಾಗಿ ಸಹಜವಾಗಿ ಶ್ರುತ ಸುರಿಸ್ತಾ ಇರುವಂತಹ ನೂತನ ಅಮೃತ ಪರಿವಾಹ, ಹೊಸದಾದಂತಹ ಅಮೃತದಂತೆ ಇರುವಂತಹ ಪರಿವಾಹ. ಪರಿವಾಹ ಅಂದ್ರೆ ಪ್ರವಾಹ, ಆ ಅಮೃತದ ಪ್ರವಾಹ. ಆಳಿ ಅಂದ್ರೆ ಸಮೂಹ, ವಾಣಿ ಮುಖ ಅದರಂತೆ ಇರುವಂತಹ ಟೀಕಾರಾಯರ ವಾಕ್ ಅನ್ನುವ ವಾಗಮೃತ ಆಗಿದೆ. ಟೀಕಾರಾಯರ ಮಾತುಗಳನ್ನು ಅಮೃತದ ಜೊತೆ ಹೋರಿಸ್ತಾ ಇದ್ದಾರೆ. ಈ ಚಂದ್ರನ ಕಿರಣಗಳಿಂದ ಬಂದ ಅಮೃತದಂತೆ ಇವರ ಮಾತುಗಳಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಅಮೃತದ ವಾಕ್ ಇದೆ ಟೀಕಾರಾಯರ ವಾಕ್. ಅವರ ಅಮೃತವಾಣಿ ಇನ್ನು ಹೇಗಿದೆ ಅಂತ ಹೇಳಿದ್ರೆ, ಊಹಾಗೋಚರ ಗರ್ವ ಪಂಡಿತ ಪಯೋ ವಾಹಾನಿಲ ಸೀಯುಷ ಅಂತೇಳಿ. ಊಹಾಗೋಚರ, ಊಹಕ್ಕೆ ಅಗೋಚರ, ಊಹಾಗೋಚರ ಊಹಾ ಪ್ಲಸ್ ಅಗೋಚರ ಸವರ್ಣದಿಂದ ಸಂಧಿ. ಊಹಾಗೋಚರ ಅಂತ ಹೇಳಿದರೆ ಊಹಕ್ಕೆ ಗೋಚರವಾಗದೇ ಇರುವಂತಹ ಗರ್ವ ಅಂದ್ರೆ ಅನಿಮ್ಯಾಜಿನಬಲ್ ಆರೋಗೆನ್ಸ್, ಊಹಾಗೋಚರವಾದ ಗರ್ವದಿಂದ ತುಂಬಿರುವಂತಹ ಪಂಡಿತರು ಯಾರಿದ್ದಾರೋ ಆ ಊಹ ಅಗೋಚರ ಅಂದ್ರೆ ಊಹಕ್ಕೆ ಸಿಲಕದೇ ಇರುವಂತಹ ಗರ್ವದಿಂದ ಕೂಡಿದ ಪಂಡಿತರ ಪಯೋ ವಾಹಾನಿಲ, ಪಯೋ ಅಂದ್ರೆ ನೀರುವಂತ, ಪಯೋವಾಹ ಅಂತ ಹೇಳಿದ್ರೆ ನೀರನ್ನು ಧಾರಣೆ ಮಾಡುವುದು ಮೇಘಗಳು, ಪಯೋವಾಹ ಅಂದ್ರೆ ಮೇಘಗಳು. ಸೊ ಈ ಪಂಡಿತರನ್ನು ಮೇಘಗಳ ಜೊತೆ ಹೋಲಿಸಿದ್ದಾರೆ. ಸೊ ಈ ಗರ್ವಿಸಿದಂತಹ ಪಂಡಿತರನ್ನುವ ಮೇಘಗಳನ್ನು ಹೇಗೆ ಆದರೆ ಆ ಮೇಘವನ್ನೆಲ್ಲ ಓಡಿಸುತ್ತೆ ಗಾಳಿ, ಹಾಗೆ ಇವರು ಅನಿಲದಂತೆ ಇದ್ದಾರೆ ಅಂದ್ರೆ ಶ್ರೀಜುಷ ಅಂದ್ರೆ ಈ ಲಕ್ಷ್ಮೀ ಶ್ರೀ ಅಂದ್ರೆ ಪ್ರಕಾಶ ಅಂತ ಹೇಳಿ, ಆ ಪ್ರಕಾಶದಿಂದ ಕೂಡಿದವರಾಗಿದ್ದಾರೆ. ಹಾಗೆ ಅನಿಲ ಪ್ರಕಾಶದಿಂದ ಕೂಡ ಅಂದ್ರೆ ವಾಯುದೇವರ ಪ್ರಕಾಶದಿಂದ, ಆ ವಾಯುದೇವರು ಎಂತಾದ್ರು ವಾಯ್ ಅಂದ್ರೆ ಪ್ರವಾಹ, ಆ ವಾಯು ಪ್ರವಾಹ ಹೇಗಿದೆ ಆ ಮೇಘಗಳನ್ನು ಮೋಡಗಳನ್ನೆಲ್ಲ ಕೂಡ ಓಡಿಸುವಂತಹ ಪ್ರವಾಹ ಗಾಳಿ ಇದೆ, ಆ ಗಾಳಿ ಅಂತ ಇದ್ದಾನೆ. ಹೇಗೆ ಆದರೆ ಆ ಗಾಳಿ ಪ್ರಭಂಜನವಾದ ಒಂದು ವಿಂಡ್ ಹೇಗಾದ್ರೆ ಮೇಘಗಳನ್ನು ಓಡಿಸುತ್ತೋ ಹಾಗೆ ಗರ್ವಿಸಿದ ಪಂಡಿತರನ್ನೆಲ್ಲ ಕೂಡ ಇವರ ವಾಕ್ ಅಮೃತ ಅವರನ್ನು ವಾಕ್ ಪ್ರವಾಹ ಅಂತಹ ವಾಕ್ ಅನ್ನುವ ಗಾಳಿ ವಾಕ್ ಪವನ ಎಲ್ಲರನ್ನು ಓಡಿಸುವಂತಹದ್ದಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಮಹಾತ್ಮ್ಯಂ ಜಯತೀರ್ಥ ವರ್ಯ ಭವತೋ ವ್ಯಾಹಾರ, ಅವರ ಮಹಾತ್ಮ್ಯ ಎಂತಹದ್ದು ಅಂತ ಹೇಳಿ ಜಯತೀರ್ಥವರ್ಯರ ಮಹಾತ್ಮ್ಯವನ್ನು ನಾನು ವ್ಯಾಹಾರ ಮತ್ತೇತಿನ ವ್ಯವಹಾರ ಅಂದ್ರೆ ಹೇಳಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಭವತೋ ವ್ಯಾಹಾರ ವ್ಯಾಹಾರಂ ಅತ್ಯೇತಿ ಅತ್ಯೇತಿ ವ್ಯಾಹಾರ ಮತ್ತೇತಿ ಅಂದ್ರೆ ವ್ಯವಹರಿಸಲಿಕ್ಕೆ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅಷ್ಟು ಮಹಾತ್ಮ್ಯದಿಂದ ಕೂಡಿದವರಾಗಿದ್ದಾರೆ ಅಂದ್ರೆ ಬಿಯಾಂಡ್ ವರ್ಡ್ಸ್ ಅವರ ಮಹಾತ್ಮ್ಯ. ಟೀಕಾರಾಯರ ಮಹಾತ್ಮ್ಯ ಈ ಶಬ್ದಗಳಿಂದ ನಾವು ಹೇಳಕ್ಕೆ ಏನೋ ಅಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ ಹೊರತು ಇದು ಅಲ್ಪ ಪ್ರಯತ್ನವೇ ಆಗಿದೆ. ಅವರ ಮಹಾತ್ಮ್ಯವನ್ನು ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ, ನನ್ನ ವರ್ಣನಕ್ಕೆ ವರ್ಣನಾ ಶಕ್ತಿಗೆ ಮೀರಿ ನಿಂತಿದೆ ಅವರ ಮಹಾತ್ಮ್ಯ ಅಂತ ಹೇಳಿ ಇಲ್ಲಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿಗೆ ನಾವೊಂದು ಬ್ರೇಕ್ ತಗೊಂಡು ನಾಳೆ ಮಿಕ್ಕ ಶ್ಲೋಕಗಳನ್ನು ನಾಳೆ ನೋಡೋಣ. ಇಲ್ಲಿ ಇನ್ನು ಯಾರಿಗನ ಏನ